சுப்ரமாயாஹ ஜகதகதஹனஞ்ச வாசவீசோனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே தேவம் நாராயணம் நத்வா சர்வதோஷ விவர்த்திதம் பரிபூர்ணம் குருஞ்சான் கீதார்த்தம் வச்சாமி ஏஷதஃ சாம்யேபி வாக்கயோஹ அதென சாம்யேபி வாக்கயோஹ லோகானுகூல அனனுகூலயோஹோ லோகானுகூலமேவ பலவத்து ஹிந்தேன் ஹெடித்ரு அயுக்தி மத்தியோ யுக்திமந்தேவ பலவந்தி வாக்கியானி யுக்தி இருக்கந்த வாக்கியகளிகிந்த யுக்தி இல்லத வாக்கியகளு துர்பலம் யுக்தி இர வாக்கியகளு பிரபலம் அதரிந்த மகா தாத்பரியக்கே அனுகுணவாயிருத்தக்கந்த மாத்து சயுக்திகவாத மாத்தாதரிந்த அதுக்கு அர்த்த பக்தியிந்தனே முக்தி அந்த அர்த்த மாடபேக்கே ஹொர்த்து துவேஷதிந்த ಮುಕ್ತಿ ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇನ್ನೊಂದು ವಾಕ್ಯ ಸಾಮ್ಯೇಪಿ ವಾಕ್ಯಯೋಹ ಲೋಕಾನುಕೂಲ ಅನನುಕೂಲ ಯೋಹ ಲೋಕಾನುಕೂಲಮೇವ ಬಲವತೆ ಎರಡು ವಾಕ್ಯಗಳು ಸಮವಾಗಿದ್ದರೂ ಕೂಡ ಲೋಕಾನುಕೂಲ ಅನನುಕೂಲ ಯೋಹ ಲೋಕಕ್ಕೆ ಅನುಕೂಲವಾದಂಥ ಮಾತು ಒಂದು ಲೋಕ ಅನುಕೂಲವಲ್ಲದೇ ಇರತಕ್ಕಂಥ ಮಾತು ಒಂದು ಲೋಕ ಲೋಕ ಅಂದರೆ ಲೌಕಿಕ ನ್ಯಾಯ ಅದಕ್ಕೆ ಅನುಕೂಲವಾದ ಮಾತು ಅನನುಕೂಲವಲ್ಲದ ಮಾತುಗಳು ಯಾವುದನ್ನು ತಗೊಳ್ಬೇಕು ಯಾವಾಗಲೂ ಕೂಡ ಅನುಕೂಲವಾದ ಮಾತನ್ನೇ ತಗೊಳ್ಬೇಕೆ ಹೊರತು ಬೇರೆ ಅಲ್ಲ ಲೋಕಾನುಕೂಲಂಚ ಭಕ್ತ ಪ್ರಿಯತ್ವನೇ ತರತ್ತೆ ಲೋಕದೊಳಗೂ ಕೂಡ ಭಕ್ತರಲ್ಲಿ ಪ್ರೀತಿ ಬರುತ್ತೋ ದ್ವೇಷಗಳಲ್ಲಿ ಪ್ರೀತಿ ಬರುತ್ತೋ ಭಕ್ತರಲ್ಲಿ ಸಿಂಪಲ್ ನ್ಯಾಯ ಇದು. ಆದ್ದರಿಂದ ಆಚಾರ್ಯ ಕೊನೆಗೆ ಎಲ್ಲಿವರೆಗೆ ಹೇಳ್ತಾ ಬಂದ್ರೆ ಈಗ ಶಾಸ್ತ್ರವಾಕ್ಯಗಳೆಲ್ಲ ಮುಗಿದ ಮೇಲೆ ಲೋಕದಲ್ಲೂ ಕೂಡ ಯಾರು ಭಕ್ತರಾಗಿರ್ತಾರೆ ಅವ್ರ ಮೇಲೆ ಬರತಕ್ಕಂಥ ಪ್ರೀ ದ್ವೇಷಗಳ ಮೇಲೆ ಏನು ಬರುತ್ತೆ ಸಾಮಾನ್ಯ ಅಪ್ರೀತಿ ಬರುತ್ತೆ ಹೊರತು ಪ್ರೀತಿ ಬರೋದಿಲ್ಲ. ಆದಷ್ಟು ಅನುಗ್ರಹ ಮಾಡಬೇಕಾದ ಭಕ್ತಿನೇ ಬೇಕೆ ಹೊರತು ಬೇರೆ ಅಲ್ಲ. ಉಕ್ತಂಚ ತೇಷಾಂ ಪೂರ್ವಂ ಭಕ್ತತ್ವಂ ಅವರೆಲ್ಲ ಮೊದಲು ಭಕ್ತರಾಗಿದ್ದರು ಮೊದಲು ಮತ್ತೆ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಅವರು ಭಕ್ತರು ಅವರು ಪಾಪವನ್ನು ಕ್ಷಮಿಸಿದ್ದೇ ಹೊರತು ದ್ವೇಷಿಗಳನ್ನು ತಪ್ಪನ್ನು ಕ್ಷಮಿಸಿದ್ದಾನೆ ಅಂತ ಎಲ್ಲೂ ಹೇಳಿಲ್ಲ. ಮನ್ನೆ ಸುರಾನ್ ಭಾಗವತಾನ್ ತ್ರಧೀಹೇ ಸಂಭ್ರಂಭ ಮಾರ್ಗ ಅಭಿನಿವಿಷ್ಟ ಚಿತ್ತಾನ್ ಇತ್ಯಾದಿ. ಮನ್ನೆ ಅಸುರಾನ್ ಭಾಗವತಾನ್ ತ್ರಧೀಹೇ ಸಂಭ್ರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಅಸುರಾನ್ ಅಪಿ ಭಾಗವತಾನ್ ಮನ್ನೇ. ಯಾರು ಅಸುರರಾಗಿ ಹುಟ್ಟಿದ್ರು ಕೂಡ ಭಗವದ್ಭಕ್ತರಾಗಿದ್ರೆ ಏನಂತ ತಿಳ್ಕೋಬೇಕು ಅವರನ್ನ ಭಾಗವತ ಅಂತೇನೆ ತಿಳಿಬೇಕು. ತ್ರಧೀಶಃ ಸಂಭ್ರಂಭ ಮಾರ್ಗಾವೇ ನಿವಿಷ್ಟ ಚೇತಾನ್ ತ್ರಧೀಶೇ ಭಕ್ತಾನ್ ತ್ರಧೀಶೇ ತ್ರಿ ಅಧೀಶೇ ತ್ರಧೀಶೆ ಮೂರು ಲೋಕಗಳಿಗೆ ಸ್ವಾಮಿಯಾದ ಮೂರು ವೇಗತೆಗಳಿಂದ ಪ್ರತಿಪಾದ್ಯನಾದ ಇತ್ಯಾದಿ ಅರ್ಥ. ತ್ರಿ ಅಧೀಶೆ ತ್ರಧೀಶೆ ತ್ರಿ ಅಧೀಶ ತ್ರಧೀಶ ಸಂಭ್ರಂಭ ಮಾರ್ಗ ಅಭಿನಿವಿಷ್ಟ ಚೇತಾನ್ ಈ ದ್ವೇಷದ ಮಾರ್ಗವನ್ನು ಹಿಡಿದು ಯಾರು ದೇವರಲ್ಲೇ ಮನಸ್ಸಾಕಿರ್ತಾರೆ ಅವರು ನಿಜವಾಗ್ಲೂ ಕೂಡ ಏನಂತ ಅರ್ಥ ಅವರಿಗೆ ಭಕ್ತರು ಅಂತ ತಿಳಿಬೇಕು ಹೊರತು ಅಸುರಾಗಿ ಹುಟ್ಟಿದ್ರು ಕೂಡ ದ್ವೇಷ ಮಾಡ್ತಿದ್ರು ಕೂಡ ಅವರಲ್ಲಿ ನಿಜವಾಗ್ಲೂ ಹರಿಭಕ್ತಿ ಇದ್ರೆ ಏನಂತ ತಿಳಿಬೇಕು ಅವರನ್ನ ಭಗವದ್ಭಕ್ತರು ಅಂತ ಭಾವಿಸ್ಬೇಕೆ ಹೊರತು ಅವರು ಅಸುರರು ಅಂತ ತಿಳಿಲೇಬಾರದು. ಪ್ರಹ್ಲಾದಾದಿಗಳು ಹುಟ್ಟಿದ್ದೆಲ್ಲಿ ದೈತ್ಯನಾಗಿ ಹುಟ್ಟಿದ್ದು ಭಕ್ತಿ ಮಾಡಿದ. ಸೊ ದೇಹಕ್ಕೆ ದೇಹತ ದೈತ್ಯನಾದರೂ ಕೂಡ ಗುಣತಃ ಯಾರಾತ ದೇವ ಸ್ವಭಾವ ಆ ರೀತಿ ತಿಳಿಯುತ್ತಾರೆ. ಇವತ್ತು ಎಷ್ಟೋ ಜನ ಶೂದ್ರಾದಿಗಳಲ್ಲಿ ಇರ್ತಾರೆ ಬಹಳ ಪ್ರಾಮಾಣಿಕರಾಗಿರ್ತಾರೆ ಅದನ್ನ ನೋಡಿದ್ರೆ ಎಷ್ಟೋ ಜನಕ್ಕೆ ಏನಿಸುತ್ತೆ ಅವ್ರು ಕೆಟ್ಟವರಾಗಿರೋ ಸಾಧ್ಯತೆ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಕೆಲವು ಒಟ್ಟು ಬ್ರಾಹ್ಮಣನಾಗಿರ್ತಾರೆ ಬರೀ ಮೋಸ. ಅವಾಗ ಏನಿಸುತ್ತಾಗ ನನ್ನ ದೇಹ ಅವನ ಸ್ವರೂಪಕ್ಕೂ ದೇಹಕ್ಕೂ ಸಂಬಂಧನೇ ಇಲ್ಲ ಅಂತ ಅರ್ಥ. ಅಥೋ ನ ಭಗವದ್ವೇಷಿಣಾಂ ಕಾಚಿತ್ ಗತಿ ರೀತಿ ಸಿದ್ಧಂ. ಇಷ್ಟೆಲ್ಲ ಯಾತಕ್ಕೆ ಬಂತು? ಮೋಕಾಚ ಮೋಹ ಕರ್ಮಾಣ ಮೋಹ ಜ್ಞಾನ ವಿಜೇತ ಸಹ ಅಂತ ಹೇಳಿದ್ರಲ್ಲ ಅದಕ್ಕೆಲ್ಲ ವಿವರಣೆ ಇದಿಷ್ಟು ಕೂಡ. ಅಥೋ ನ ಭಗವದ್ವೇಷಿಣಾಂ ಕಾಚಿತ್ ಗತಿ ಇತಿ ಸಿದ್ಧಂ. ಆದ್ದರಿಂದ ಭಗವದ್ವೇಷಿಗಳಾದವರಿಗೆ ಕಾಚಿತ್ ಗತಿ ಯಾವ ಗತಿನೂ ಸಿಗೋದಿಲ್ಲ. ಕಾಚಿತ್ ಗತಿ ಅಂದ್ರೆ ಯಾವ ಗತಿ? ಐಹಿಕ ಮತ್ತು ಆಮುಷ್ಠಿಕ. ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಪರಲೋಕದಲ್ಲಿ ಸುಖ ಎಂಬುದು ನೂರಕ್ಕೆ ನೂರರಷ್ಟು ನಿಶ್ಚಿತ. ಈ ಲೋಕದಲ್ಲೂ ಕೂಡ ಸುಖ ಇದ್ದಾಗತ್ತೆ, ಕೊನೆಗೆ ಏನಾಗುತ್ತದ? ದುಃಖದಲ್ಲೇ ಪರಿವರ್ತನವಾದ್ದರಿಂದ ಅವರಿಗೆ ನಕಾಚಿತ್ ಗತಿ ಹಿಂದೆ ಬಂದಿದೆ. ಅವ್ರೇನ್ ಮಾಡ್ತಾರೆ? ದೇವರಲ್ಲಿ ಅಶ್ರದ್ಧ ಅಗ್ನಶ್ಚ ಅಶ್ರಧಾನಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ಬಿಟ್ಟಿದ್ದ. ಸಂಶಯಾತ್ಮ ವಿನಶ್ಯತಿ, ಅವನು ನಾಶವಂತಾನೆ ಹೊರತು ಉದ್ಧಾರವಾಗೋದೇ ಇಲ್ಲ. ನಚ ಅಶ್ರದ್ಧೆಯ ಹುತಂ ಜಪಂ ತಪಸ್ತಪ್ತಂ ಕೃತಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋಯಿಹ. 17 ಅಧ್ಯಾಯದ ಕೊನೆಯ ಶ್ಲೋಕ. ಯಾರು ಭಕ್ತಿ ಇಲ್ಲದೆ ಮಾಡ್ತಾರೋ ಅವ್ರು ಏನೇನು ತಪಸ್ ಮಾಡ್ತಾರೆ, ಜಪ ಮಾಡ್ತಾರೆ, ಹೋಮ ಮಾಡ್ತಾರೆ, ಎಲ್ಲ ಏನದು? ನಚ ತತ್ಪ್ರೇತ್ಯ ನೋಯಿಹ, ಇಲ್ಲೂ ಸುಖ ಕೊಡೋದಿಲ್ಲ ಪರಲೋಕದಲ್ಲೂ ಸುಖ ಕೊಡೋದಿಲ್ಲ ಅಂತ ಹೇಳಿರೋದ್ರಿಂದ ಭಕ್ತಿ ಅದು ಸಾಧ್ಯ ಅಂದ್ರೆ ಭಕ್ತಿ ಭಕ್ತಿ ಇಲ್ಲದ ಮಾಡಿದ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣ ನಿರರ್ಥಕ. ಇತಶ್ಚ ಹೇಳಿದ್ದೇನೆ, ದೇವರಲ್ಲಿ ಭಕ್ತಿ ಇದೆ, ಪ್ರಾಮಾಣಿಕತೆ ಇದೆ, ಅವೆಲ್ಲ ಭಕ್ತಿಯ ಮುಖಗಳು ಅವೆಲ್ಲ ಕೂಡ. ನಮ್ಮಲ್ಲಿ ಲೈಕಿಂಗ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಒಬ್ಬ ನಿಮ್ಮಲ್ಲೇ ನಿಮಗೆ ಯಾರೋ ಒಬ್ಬರು ಲೈಕ್ ಪಡ್ತಾರೋ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ವಿಶ್ವಾಸದಿಂದ ಅವ್ರು ಮಾಡೋ ರೀತಿಗಳಿಂದ ಉಪಚಾರಾದಿಗಳಿಂದ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಷೋಡಶೋಪಚಾರ ಪೂಜೆ ಮಾಡಿದರೆ ಏನಾಯ್ತು ಅಲ್ಲಿಗೆ? ಷೋಡಶೋಪಚಾರ ಪೂಜೆ ದೇವರಿಗೆ ಭಕ್ತಿ ಇದೆ ಅಂತ. ಬಾರಿ ಭಕ್ತಿ ಇದೆ ಪೂಜೆ ಇಲ್ಲ ಆತರದಿಲ್ಲ, ಬಾಯಲ್ಲಿ ಭಕ್ತಿ ಇದೆ ಭಕ್ತಿ ಇರೋದ್ರೆ ಅರ್ಥ ಇಲ್ಲ. ಭಕ್ತಿನ ಏನೇನು ತೋರಿಸ್ಬೇಕು? ಯಾರೋ ಮನೆ ಬರ್ತಿದ್ದ, ಎಲ್ಲೋ ಹೊರಟಿದ್ದ, ಯಾರೋ ಮನೆ ಬರ್ತಿದ್ದಾರೆ ಬೇರೆ ಊರಿಂದ, ದೊಡ್ಡ ಪ್ರೋಗ್ರಾಮೇ ಹಾಕೊಂಡಿದ್ದ, ಅಷ್ಟು ಏನು ಮಾಡಿಬಿಟ್ಟೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದಕ್ಕೆ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ, ನಾನು ಇಲ್ದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಇದು ದೊಡ್ಡದು, ಯಾವ್ದೆಲ್ಲ ಸಾಧ್ಯ ಇಲ್ಲದೆ ಬೇರೆ ಕೆಲಸ ಇದೆ ಇನ್ನೊಮ್ಮೆ ಬನ್ನಿ ಅಂತ ಹೇಳಿಬಿಟ್ರೆ ಏನರ್ಥ? ಅವ್ರಿಗೇನಿಸುತ್ತಾಗ ನನ್ನಲ್ಲಿ ಅಷ್ಟು ಆಧಾರ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಏನಿಸ್ತು, ಕ್ಯಾನ್ಸಲ್ ಮಾಡಿ, ಅಪ್ಪ ಎಷ್ಟು ಆಧಾರ ಇವರಿಗೆ, ನಮ್ಮ ಮೊದಲೇ ಹೇಳಿದ್ರೆ ನಾವೇ ಬರ್ತಿರಲಿಲ್ಲ, ಹಾಗೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರು. ಅಷ್ಟು ಒಳ್ಳೆ ಫಂಕ್ಷನ್ ಹಾಕ್ಬಿಟ್ಟಿರೋದು, ಇಲ್ಲ ಇಲ್ಲ ನೀವು ಬರ್ತೀರಿ ಅಂದ್ರೆ ಅವ್ರ ದೊಡ್ಡದಲ್ಲ, ಆ ಭಾವನೆ ಇರಬೇಕು. ಅದೇ ತದಲಂ ಬಹುಲೋಕ ವಿಚಿಂತನಯ, ಬೇರೆ ಎಲ್ಲ ಕೆಲಸ ಬಿಟ್ಟು ಕೆಲಸಕ್ಕೆ ಬಂದರು ಅಂದರೆ ಆ ಪ್ರೀತಿ ಇದೆ ಅಂತ ಕನ್ಫರ್ಮ್ ಮಾಡಿ. ಅದು ಬೇರೆ ಎಲ್ಲಾದರೂ ಏನೂ ಇಲ್ಲ ಹೊರ ಬನ್ನಿ ಅಂದರೆ ಇವ್ರಿಗೆ ಲಾಸ್ಟ್ ಚಾನ್ಸ್ ಇವ್ರಿ ಅಂತ. ಏನೇ ಬನ್ನಿ ನೀವು ಕೆಲಸ ಬಿಟ್ಟು ಬರ್ತೀನಿ ಆಯ್ತಾ ಇಲ್ಲೋ ಅದು ಮುಖ್ಯ. ಆ ಅರ್ಥದಲ್ಲಿ ದೇವ್ರ ಬಗ್ಗೆ ನಾವು ಭಾವನೆ ಇದೆ, ಅದು ಭಕ್ತಿ ಅಂತ. ಲೋಕ ದೇವರಲ್ಲಿ ಭಕ್ತಿ, ದೊಡ್ಡವರಲ್ಲಿ ಭಕ್ತಿ, ನಮ್ಮಲ್ಲಿ ಆಧಾರ. ಅದು ಗುರುತಿಸೋ ಮಾರ್ಗ ಇದ್ದೇ ಇದೆ ಲೋಕದಲ್ಲಿ, ಮಾರ್ಗ ಇದೇ ಇಲ್ಲ. ದ್ವೇಷ ಮಾಡೋದನ್ನು ಕಂಡ್ರೆ ಭಕ್ತಿ ಪ್ರೀತಿ ಬರುತ್ತೆ ಅನ್ನೋರು ಬರೋದೇ ಇಲ್ಲ. ಸೊ ಭಕ್ತಿಯ ಬಗ್ಗೆ ಹುಡುಕ್ಲಿಕ್ಕೆ ನಮ್ಮಲ್ಲೇ ದಾರಿ ಇರೋದ್ರಿಂದ ಶಾಸ್ತ್ರದಲ್ಲಿ ಶಾಸ್ತ್ರೋಕ್ತವಾಗಿ ನಡೀತಾ ಇದ್ದಾನೆ, ದೇವರಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಮನೆಯ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ, ಸರ್ಕಾರ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಸರ್ಕಾರ ರೆಸ್ಪೆಕ್ಟ್ ಮಾಡ್ತಾನೆ ಅಂತ ಅರ್ಥ. ದೇವರ ನಿಯಮಗಳನ್ನು ಫಾಲೋ ಮಾಡಿದ್ರೆ ದೇವರಲ್ಲಿ ಭಕ್ತಿ ಇದೆ ಅಂತ. ಯಾರಲ್ಲಿ ಭಕ್ತಿ ಇರುತ್ತೋ ಅವ್ರ ಮಾತನ್ನು ಏನು ಮಾಡ್ತಾನೆ? ಕೇಳ್ತಾನೆ, ಕೇಳ್ತಾನೆ. ಮಾತು ಕೇಳಿದ್ರೆ ಭಕ್ತಿ ತೋರಿಸಬೇಕಾದ್ರು, ನನ್ನ ಮಾತು ಕೇಳ್ತೀರ ಕೇಳ್ತೇನೆ, ನನಗೇನು ಮಾಡೋ ವಿಷಯ ಇದೆ, ನನಗೆ ಆ ಬಗ್ಗೆ ಆಸಕ್ತಿ ಇಲ್ಲ, ನೀವು ಹೇಳ್ತೀರ ರೀತಿ ಮಾಡ್ತೀನಿ ಅಂದ್ರೆ ಏನಾಯ್ತು? ಈಗ ಅವನಿಗೆ ಕೆಲಸಕ್ಕಿಂತ ವ್ಯಕ್ತಿ ಮುಖ್ಯ ಆದ ಈ ವ್ಯಕ್ತಿಯಲ್ಲಿ ಪ್ರೀತಿ, ಈ ಭಾವನೆ ಬರಬೇಕು. ಸಂಧ್ಯಾನ್ಮ ಇಷ್ಟ ಇರಲಿ ಬಿಡಲಿ, ದೇವರು ಹೇಳಿದ್ದಾನೆ ಏನು ಮಾಡಬೇಕೀಗ? ಮಾಡಬೇಕಷ್ಟ. ಸೊ ಸಂಧ್ಯಾವಧಿಗಿಂತ ಯಾವ ಪ್ರೀತಿ ನಮಗೆ ಹೆಚ್ಚು? ಈಗ ದೇವರಲ್ಲಿ ಭಕ್ತಿ ಇರಬೇಕು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ, ಭಕ್ತರು ಹೌದೋ ಅಲ್ಲೋ ಅಂತೇಳಿ. ಆ ರೀತಿ ಇರಬೇಕು, ಅದು ಗುಣಗಳಿದ್ರೆ ಬರುತ್ತೆ ಅವಾಗ. ಯಾತಕ್ಕೆ ಅವ್ರ ಮೇಲೆ ಆಧಾರ ಬಂತು? ಈಗ ನಮಗೋಸ್ಕರ ಕಾಯ್ತಾ ಇದ್ದಾನೆ, ಗುಣ ಆ ಗುಣದಿಂದಾಗಿ ಪ್ರೀತಿ ಬಂತು. ಒಬ್ಬ ಇನ್ನೊಬ್ಬರು ಗೌರವ ಕೊಡೋದು ಗುಣ, ಅಯೋಗ್ಯರನ್ನು ದ್ವೇಷ ಮಾಡೋದು ಗುಣ. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಅದೇ ಮಹಾತ್ಮ ಜ್ಞಾನ. ದೊಡ್ಡವರು ಅಂತ ಯಾವಾಗ ತಿಳ್ಕೊತಾ ಹೋಗ್ತೇವೆ, ಆಗ ದೊಡ್ಡದಕ್ಕೋಸ್ಕರ ಚಿಕ್ಕದನ್ನು ತ್ಯಾಗ ಮಾಡ್ತೇವೆ. ದೊಡ್ಡದಕ್ಕೋಸ್ಕರ ಚಿಕ್ಕದನ್ನು ತ್ಯಾಗ ಮಾಡೋದ್ರಿಂದ ದೇವರು ತುಂಬ ದೊಡ್ಡವನಾದ್ರಿಂದ ಏನು ಮಾಡಬೇಕಾಗ? ಉಳಿದು ಎಲ್ಲರೂ ತ್ಯಾಗ ಮಾಡೋದು. ದೇವರಿಗೆ ಏನೇನು ವಿರುದ್ಧ ಬರುತ್ತೋ ಅದಿಷ್ಟು ಕೂಡ ತ್ಯಾಗ ಮಾಡಬೇಕು. ಹೌದು, ನಮಗೆ ಅನುಭವ ಗೊತ್ತಾಗುತ್ತೆ, ಉಳಿದವರಿಗೆ ಅವ್ರ ಆ್ಯಕ್ಷನಿಂದ ಗೊತ್ತಾಗುತ್ತೆ. ಅವ್ರು ಇಂಥ ಕೆಲಸ ಮಾಡಿದ್ರು ಅಂದರೆ ಅದು ಏನದು ಭಕ್ತಿ ಇದೆ ಅಂತಲೇ ಅರ್ಥ. ಆ ಕೆಲಸ ಬಿಟ್ಟು ಹೋದರು ಅಂದರೆ ಯಾರು ಯಾರು ಬರ್ತಾರೋ ಗೊತ್ತಿಲ್ಲ. ಅವಿಗೋಸ್ಕರ ಪೂರ್ಣ ಕೆಲಸ ಮಾಡಿದ್ರು ಅಂದರೆ ಅವ್ರು ಭಾರಿ ದೊಡ್ಡವರು ಇರಬೇಕಾಗಿದ್ರೆ, ಇಲ್ಲದವ್ರಿಗೆ ಎಲ್ಲ ಮಾಡ್ತಿರಲಿಲ್ಲ. ಆದ್ದರಿಂದ ನಾವು ಹಾಗೆ ಮಾಡ್ತೇವೆ, ಏನು ಮಾಡ್ತಾರೆ ನೀವು ಮಾಡಿ ನಾನು ಬಿಟ್ಬಿಡ್ತೇನೆ ಆಗಿದ್ರೆ ಅಂತ ಹೇಳಿದ್ರು. ಅವ್ರಿಗೆ ಅದು ಗೊತ್ತಿಲ್ಲ, ಇವ್ರ ಬಗ್ಗೆ ಗೊತ್ತಿದೆ, ಇವ್ರ ಬಗ್ಗೆ ಗೊತ್ತಿರೋದನ್ನು ಹೇಳಲಿಲ್ಲ. ರಾಯರ ಏಕಾಚಿ ಉಪವಾಸ ಮಾಡ್ತಾರೆ ಅಂದರೆ ನಮಗೆ ದೇವ್ರ ವಿಷಯ ಗೊತ್ತಿಲ್ಲ, ರಾಯರ ವಿಷಯ ಗೊತ್ತಿದೆ. ನಾವು ಮಾಡೋಣ ಆಗಿದ್ರೆ ಅವರು ಯಾರನ್ನು ಗೌರವಿಸ್ತಾರೋ ನಮಗೇನಾಗಬೇಕು, ಅವರು ಕೂಡ ಅವರು ಪೂಜ್ಯರಾಗಲೇಬೇಕು. ಇದು ಸಿಂಪಲ್ ಲಾಜಿಕ್. ದ್ವೇಷ ಅದಕ್ಕೆ ದೇವತೆಗಳು ಯಾಕೆ ಭಕ್ತಿ ಮಾಡ್ತೇವೆ ಅಂದರೆ ದೇವರಲ್ಲಿ ಭಕ್ತಿ ಮಾಡ್ತಾರಾದ್ರಿಂದ. ನಾವು ಮಾಡ್ತೇವೆ ಅಂದರೆ ನಮಗಿಂತ ಜಾಸ್ತಿ ಮಾಡ್ತಾರಾದ್ರಿಂದ. ಅರ್ಥ ಆಯ್ತಾ? ನಮಗಿಂತ ಜಾಸ್ತಿ ಮಾಡ್ತಾರಾದ್ರಿಂದ ಏನು ಮಾಡ್ತೇವೆ ನಾವಾಗ? ನಾವು ಭಕ್ತಿ ಮಾಡೇ ಮಾಡ್ತೇವೆ. ನಮಗಿಂತ ಕಡಿಮೆ ಮಾಡಿದಾಗ ಚಿಕ್ಕವರು, ಹೆಚ್ಚು ಮಾಡಿದಾಗ ದೊಡ್ಡವರು, ದೇವರಲ್ಲಿ ಮಾಡಿದಾಗ ಭಾರಿ ಭಾರಿ ದೊಡ್ಡವರು. ದ್ವೇಷ ಕಾರಣ ಮಹಾರಾಕ್ಷಸೀಮಿತಿ. ಅದು ಯಾತಕ್ಕೆ ದ್ವೇಷ ಮಾಡ್ತಾರೋ, ಇಷ್ಟೆಲ್ಲ ಸ್ಪಷ್ಟ ಮಹಿಮೆ ಗೊತ್ತಿದ್ರು ಕೂಡ ಯಾರು ದ್ವೇಷ ಮಾಡ್ತಾರೆ ಅಂದರೆ ರಾಕ್ಷಸೀಮಿತಿ. ರಾಕ್ಷಸಿ ಮಾತರಿಂಚೈವ ಮೋಹಿನಿ ಪ್ರಕೃತಿ ಮಿಶ್ರಿತಾ. ಅದು ಸ್ವರೂಪನೇ ರಾಕ್ಷಸ ಸ್ವರೂಪ, ಅಸರ ಸ್ವರೂಪ. ಆದ್ದರಿಂದ ಅವರಿಗೆ ಆ ಬುದ್ಧಿ ಹಾಗೆ ಓಡೋದು ಹೇಳಿಲ್ಲ. ಬೆಳಕು ಕಾಣೋದಿಲ್ಲ, ಸೂರ್ಯೋದಯವಾದರೂ ಕೂಡ ಕಣ್ಣಿಲ್ದವನಿಗೆ ಗೊತ್ತಾಗೋದಿಲ್ಲ. ಯಾತಕ್ಕೆ ದೋಷ ಇಲ್ಲಿದೆ, ರಾತ್ರಿ ಸೂರ್ಯ ಕಾಣೋದಿಲ್ಲ ಸರಿ, ಆದರೆ ಹಗಲು ಸೂರ್ಯ ಕಾಣೋದಿಲ್ಲ ಅಂದರೆ ಕಣ್ಣು ಅವನಲ್ಲೇ ದೋಷ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ದೇವರು ಇಷ್ಟೆಲ್ಲ ಮಹಿಮೆ ತೋರಿಸಿದ್ರು ಕೂಡ ಅಲ್ಲಿ ಭಕ್ತಿ ಬಂದಿಲ್ಲ ಅಂದರೆ ಅವರಿಗೆ ಸ್ವರೂಪದಲ್ಲಿ ಅಯೋಗ್ಯತೆ ಇಲ್ಲ, ಅಸುರ ಸ್ವಭಾವದ ಜನ. ಇತಶ್ಚ ಬಾಧ್ಯ ಬಾಧಕ ಭಾವೋ ಯುಕ್ತ ಇತ್ಯಭಿಪ್ರೇತ್ಯ ವ್ಯಾಪ್ತಿ ತಾವದಾಹ ಸಾಮ್ಯೇಪೀತಿ. ಇತಶ್ಚ ಬಾಧ್ಯ ಬಾಧಕ ಭಾವೋ ಯುಕ್ತ, ಬಾಧ್ಯ ಭಾವ ಬಾಧ್ಯ ಬಾಧಕ ಭಾವ, ಯಾವ ವಾಕ್ಯಗಳಿಗೆ ಯಾವ ವಾಕ್ಯಗಳಿಂದ ಬಾಧ ಬರುತ್ತೆ ಅಂದರೆ ಭಕ್ತಿ ಮಾಡ್ತಾನೆ ಅನ್ನೋ ಮಾತಿದೆ, ದ್ವೇಷ ಮಾಡ್ತಾನೆ ಅನ್ನೋ ಮಾತಿದೆ. ಅದರಲ್ಲಿ ಭಕ್ತಿಗೆ ಪ್ರಸನ್ನನಾಗ್ತಾನೆ ಎಂಬ ಮಾತು ಅಂಬೋದು, ದ್ವೇಷಕ್ಕೆ ಪ್ರಸನ್ನ ಆಗಿದ್ದಾನೆ ಎಂಬ ಮಾತಿಗೆ ಬಾಧಕ. ಭಕ್ತಿಗೆ ಪ್ರಸನ್ನ ಆಗ್ತಾ ಎಂಬುದು ಸಿದ್ಧಾಂತ. ಆದ್ದರಿಂದ ಲೋಕದಲ್ಲಿ ನ್ಯಾಯ ಹಾಗೇ ಇದೆ. ಅದಕ್ಕೋಸ್ಕರ ಸಾಮ್ಯೇ ಪೀತಿ ಗುಣಾಂತರೇಣ ಸಾಮ್ಯೇ ಪೀತಿ ಕೈಮುತ್ಯಾರ್ಥಂ ಸಾಮ್ಯೇ ಪಿ. ಎರಡು ವಾಕ್ಯಗಳು ಸಗಾಣ ಇವೆ. ದ್ವೇಷದಿಂದ ಭಕ್ತಿ, ಗೊತ್ತಾಯ್ತಾ, ದ್ವೇಷದಿಂದ ಮುಕ್ತಿ, ಭಕ್ತಿಯಿಂದ ಮುಕ್ತಿ, ಎರಡು ವಾಕ್ಯ ಇದೆ. ವಾಕ್ಯಗಳೆರಡು ಸಮ, ಆದರೆ ಯಾವುದಕ್ಕಿದೆ ಈಗ ಭಕ್ತಿಯಿಂದ ಮುಕ್ತಿ ಎಂಬುದಕ್ಕೆ ಲೋಕದ ಸಪೋರ್ಟ್ ಇದೆ, ದ್ವೇಷದಿಂದ ಮುಕ್ತಿ ಅಂದರೆ ಸಪೋರ್ಟ್ ಇಲ್ಲ ಅದಕ್ಕೆ. ಆದ್ದರಿಂದ ಎರಡು ವಾಕ್ಯಗಳು ಒಂದೇ ರೀತಿ ಇದ್ದರೂ ಕೂಡ ಯಾವ ವಾಕ್ಯಕ್ಕೆ ಲೋಕದ ನ್ಯಾಯ ಅನುಕೂಲವಾಗಿದೆಯೋ ಆ ನ್ಯಾಯವನ್ನು ನಾವು ಅಪ್ಲೈ ಮಾಡಿ ಸ್ವೀಕಾರ ಮಾಡಬೇಕು. ಲೋಕಾನುಕೂಲ ಶಬ್ದೇನ ಲೋಕದೃಷ್ಟ ವ್ಯಾಪ್ತಿಕ ಅನುಮಾನಾನುಕೂಲತ್ವ ಮುಚ್ಚತೆ. ಎಷ್ಟು ಕ್ಲಿಯರ್ ವಾಕ್ಯ ನೋಡಿ. ಲೋಕಾನುಕೂಲ ಅಂದ್ರೇನು? ಲೋಕ ದೃಷ್ಟ ವ್ಯಾಪ್ತಿಕ ಅನುಮಾನ ಅನುಕೂಲತ್ವ ಮುಚ್ಚತೆ. ಲೋಕದಲ್ಲಿ ಕಂಡಿರತಕ್ಕಂತಹ ವ್ಯಾಪ್ತಿ ಹೊಂದಿರುವ ಅನುಮಾನಕ್ಕೆ ಅನುಗುಣವಾಗಿ ಇರೋದು ಅಂತ ಅರ್ಥ. ಲೋಕದಲ್ಲಿ ಕೂಡ ಎಲ್ಲಿ ಆಧಾರ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಎಂಬುದು ಲೋಕಸಿದ್ಧ ನ್ಯಾಯ ಅದು. ಆದ್ದರಿಂದ ದೇವರಲ್ಲಿ ಒಂದು ಭಕ್ತಿ ಮಾಡಿದರೆ ಮಾತ್ರ ಮುಕ್ತಿನೇ ಹೊರತು ದ್ವೇಷದಿಂದ ಅಲ್ಲ ಅಂತ ಗೊತ್ತಾಗಿದೆ. ತಥ ಕಿಂ ಇತ್ಯತಃ ಲೋಕೇತಿ. ದ್ವೇಷ ಮಾಡನ್ನ ಬರೀ ದೂರ ಇಡೋದಿಲ್ಲ, ಬೈತಾನೆ, ಬರೀ ಬೈಯೋದಿಲ್ಲ, ತೀರಾ ಕ್ಲೈಮ್ಯಾಕ್ಸ್ ಅವರು ಹೊಡಿತಾನೆ, ತೀರಾ ಸಿಟ್ಟು ಬಂದರೆ ಕೊಂದೇ ಬಿಡ್ತಾನೆ. ಅಂದರೆ ಎಷ್ಟು ಹಂತ ಇದೆ ದ್ವೇಷ ಮಾಡೋರ ಮೇಲೆ. ಅದೇ ರೀತಿ ಭಕ್ತಿ ಮಾಡೋರ ಮೇಲೆ ಆ ರೀತಿ ಮಾಡೋದಿಲ್ಲ, ಕೊಲ್ಲ ಸಾಯ್ತಾ ಇದ್ರೆ ಬಿಡಿಸ್ತಾನೆ ಹೋಗಿಬಿಟ್ಟು. ಸೊ ಏನಿತ್ತು ಭಕ್ತಿ ಬರತಕ್ಕಂಥ ಪ್ರೀತಿ ದ್ವೇಷಕ್ಕೆ ಬರೋದಿಲ್ಲ ಅಂತ. ಕೆಲವು ಕಡೆ ಕಂಡಿದೆಯಲ್ಲ ಅಂದರೆ ಕೇಸ್ ಬೇರೆ. ಮೂಲತಃ ಭಕ್ತರಾಗಿದ್ದು ಶಾಪಾದಿಗಳಿಂದ ಅವನು ಹಸರಾಗಿ ಹುಟ್ಟಿ ಅದಕ್ಕೆ ದ್ವೇಷ ಮಾಡ್ತಿದ್ನೆ ಹೊರತು ಆಮೇಲೆ ಕೆಲವು ಹೇಳ್ತಾರೆ ಆಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಈ ಗಂಟಾ ಕರ್ಣ ದ್ವೇಷ ಮಾಡಿದೆ ನಾರಾಯಣ ದ್ವೇಷನ. ಯಾವಾಗ ಗೊತ್ತಾಯಿತು ಭಕ್ತಿ ಕೊಡೋಣ ಅವನೇ ಅಂತೇಳಿ ಏನು ಮಾಡಿದಾಗ ತುಂಬ ಪಶ್ಚಾತ್ತಾಪ ಪಟ್ಟು ಭಕ್ತಿ ಮಾಡಿ ಉದ್ಧಾರ ಆಗಿಬಿಟ್ಟೆ. ಅದಕ್ಕೆ ಒಂದು ಮಾತು ತಪ್ಪು ತಿಳ್ಕೊಂಡಿದ್ದೆ, ಒಂದು ಮಾತು ಹೇಳ್ತಾನೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ಇನ್ನು ಆ ರೀತಿ ತಪ್ಪು ಮಾಡೋದಿಲ್ಲ. ಇನ್ನೊಬ್ಬನು ಏನು ಮಾಡ್ತಾನೆ, ತಪ್ಪು ತಿಳ್ಕೊಂಡಿದ್ದೆ ಸರಿ ಅಂತಾನೆ ಹೊರತು ಏನು ಮಾಡೋದಿಲ್ಲ ಅವನು, ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಬದಲ ದುರ್ಯೋಧನ ಕಾಯಿ ಒಂದು ಮಾತು ಅನ್ಬೋದಾಗಿತ್ತು, ಕೃಷ್ಣ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ ಬಗ್ಗೆ, ನಾನು ಕ್ಷಮಿಸಿದ್ರೆ ಮೂರು ಹೋಗ್ತಿದ್ದೆ, ಎಲ್ಲ ಮಾಡಿದ್ದೆಲ್ಲ ಹೋಗ್ಬಿಡ್ತಿದ್ದೆ ತಪ್ಪು. ಆ ಮಾತು ಅಲ್ಲಿಲ್ಲ, ಇಲ್ಲ ನಾನೇ ಸರಿ ಅಂತ ವಾದಿಸ್ತೆ, ಅರ್ಥ ನನ್ನಷ್ಟು ಸರಿ ಮಾಡೋರಿಲ್ಲ ಅಂತ ಹೇಳಿದ ಜೊತೆಗೆ ಹೇಳಿದ, ನೀನು ದುಷ್ಟ ಅಂತ ಹೇಳಿದ, ನಿನ್ನಂಥ ದುಷ್ಟರು ಇಲ್ಲ ಅಂತ ಹೇಳಿದ. ಅದು ಕೂಡ ಎಲ್ಲ ಮ್ಯಾಕ್ಸಿಮಮ್ ಕ್ಲೈಮ್ಯಾಕ್ಸ್ಗೆ ಹೋಯ್ತುಬಿಟ್ಟ. ಆದರೆ ಏನಾಯ್ತು ಅವನಿಗೀಗ ಅಂತ್ಯಕಾಲದ್ದು ರಿಸಲ್ಟ್ ಅದು, ಅಂತ್ಯಕಾಲಕ್ಕೆ ಏನು ಮಾಡ್ತಾನೆ ಎಂಬುದು ರಿಸಲ್ಟ್ ಅದು. ಆದ್ದರಿಂದಾನೆ ಅಲ್ಲಿ ಏನಾಯ್ತು, ಎಲ್ಲರಲ್ಲೂ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದ, ಪ್ರಬ್ಲೆಲ್ಲ ಫೇಲ್ ಆಗಿಬಿಟ್ಟ. ಇವೆಲ್ಲ ಯಾತಕ್ಕೆ ಕೌಂಟ್ ಆಗ್ತಿತ್ತು, ಇದು ಅದೆಲ್ಲ ಸರಿ ಬಂದು ಇದು ಕೌಂಟ್ ಆಗಿಬಿಡ್ತಿತ್ತು. ಅದು ಹೋಗಿದ್ದಕ್ಕೆ ಇದೆಲ್ಲ ಸರಿಯಲ್ಲ, ಅಲ್ಲಿ ಫೇಲ್ ಆಗೋದಾದ್ರೆ ಉಪಯೋಗ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಂತ್ಯಕಾಲದ ಮಾತುಗಳು ಅದಕ್ಕೆ ಹೇಳ್ತಾರೆ ಸಾಯಂತ ಡೈಯಿಂಗ್ ಮ್ಯಾನ್ ಸ್ಟೇಟ್ಮೆಂಟ್ ಏನದು ವೆರಿ ಇಂಪಾರ್ಟೆಂಟ್. ಯಾತಕ್ಕೆ ಅವ್ರು ಸುಳ್ಳೇಳೋದಕ್ಕೆ ಕಾರಣ ಇರೋದಿಲ್ಲ, ಹಾಗೂ ಸಾಯ್ತಿದ್ದಾನೆ ಅಂದರೆ ಏನು ಹೇಳ್ತಾ ಅವ್ರು ಸತ್ಯನೇ ಹೇಳ್ತಾನೆ. ಕೆಲವೊಂದು ಕೆಲವು ಪ್ರಸಂಗದಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅವ್ರ ಮಾತು ದೊಡ್ಡ ಎವಿಡೆನ್ಸ್ ಅದು. ಆದರೆ ಅಂತ್ಯಕಾಲಕ್ಕೆ ಏನು ಮಾಡ್ತಾನೋ ಎವಿಡೆನ್ಸ್ ಅದು. ಅಂತ್ಯಕಾಲಕ್ಕೆ ದೇವರಲ್ಲಿ ತ್ಯಾಜ ಬೇಡ, ಅಂತ್ಯಕಾಲಕ್ಕೆ ದೇವರು ಸ್ಮರಣೆ ಮಾಡಿದ್ರೆ ಏನರ್ಥ, ಹಿಂದೆ ಮಾಡಿದ್ರ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಬಂದಿದೆ ಅಂತ ಅರ್ಥ. ಅದು ಬರದೇ ಹೋಗಿದ್ರೆ ಅವನು ಸದ್ಗತಿ ಆಗೋ ಚಾನ್ಸ್ ಇರಲಿಲ್ಲ. ಇತರತ್ವದ ದ್ವೇಷ ದ್ವೇಷಪ್ರಿಯತ್ವ ಒಂದು ಕಡೆಗೆ, ಭಕ್ತ ಪ್ರಿಯತ್ವ ಒಂದು ಕಡೆಗೆ. ದ್ವೇಷಪ್ರಿಯತ್ವ ಲೋಕದಲ್ಲಿ ಕಂಡಿಲ್ಲ, ಭಕ್ತ ಪ್ರಿಯತ್ವ ಕಂಡಿದೆ. ಆದ್ದರಿಂದ ಭಕ್ತಿಯೇ ಮಾಡಬೇಕೆ ಹೊರತು ದ್ವೇಷವನ್ನಲ್ಲ. ಭಗವತ್ ಪ್ರೀತಿಯವ ಮೋಕ್ಷ ಇತಿ ಇತ್ತು ಪ್ರಸಿದ್ಧಮೇವ. ವಾಕ್ಯಗಳು ಹಾಗೇ ಇವೆ, ಲೋಕ ನ್ಯಾಯನೂ ಹಾಗೇ ಇದೆ. ಅದರಿಂದ ಹಾಗೇನೇ ತಿಳಿಬೇಕು. ಶಿಶುಪಾಲಾದೀನಾಂ ಪೂರ್ವ ಭಕ್ತತ್ವಂ ಪ್ರಸಿದ್ಧಮಿತಿ ಉಕ್ತಂ. ಶಿಶುಪಾಲಾದಿಗಳು ಮೊದಲೇ ಭಕ್ತರಾಗಿದ್ದರು ಎಂಬುದನ್ನು ಹಿಂದೆ ಆಗಲೇ ಹೇಳಿಯಾಗಿದೆ. ತತ್ ಕಥಮಿತಿ ಚೇತ್ ಪಾರ್ಷದತ್ವಾ, ವಿಷ್ಣು ಪಾರ್ಷದಾತ, ವಿಷ್ಣು ಪಾರ್ಷದನಾಗಿದ್ದಾನೆ ಅಂದ ಮೇಲೆ ಭಕ್ತನಾಗಿದ್ದ ಅಂತ ಅರ್ಥ. ವಚನಾಚೈತ್ಯ ಉಕ್ತಂಚೈತಿ ಅಂತ ವಾಕ್ಯ ಇದ್ದೇ ಇದೆ. ಮನ್ನೇ ಸುರಾನ್ ಭಾಗವತಾಂತ್ರ ಶೀಷೆ ಸಂಭ್ರಮ ಮಾರ್ಗ ಅಭಿನಿವಿಷ್ಟ ಚಿತ್ತಾನ್ ಉಪಸಂಹರತಿ ಅತ ಇತಿ ಗತಿ ಸದ್ಗತಿ ಸ್ವ ಮೂಢ್ಯಾದೇವ ಮಾಂ ಅವಜಾನಂತಿ. ಅದಕ್ಕೆ ಯಾವ ಸದ್ಗತಿನೂ ಅವರಿಗಿಲ್ಲ, ಅದಕ್ಕೆ ಮೂರ್ಖತನ ಎಲ್ಲಿದೆ ಅಂದರೆ ಅವ್ರ ಸ್ವರೂಪದಲ್ಲೇ ಇದೆ. ನಾ ಮದ್ದೋಷ, ನನ್ನಲ್ಲಿ ದೋಷವೇ ಅಂತ ದ್ವೇಷ ಮಾಡೋದಿಲ್ಲ. ಅವರಲ್ಲೇ ದೋಷವೇ ದ್ವೇಷ ಮಾಡ್ತಾರೆ ಹೊರತು ನನ್ನಲ್ಲಿ ಯಾವ ದೋಷವೂ ಇಲ್ಲ. ಹಾಲು ಬೆಳಗ್ಗೆ ಇದೆ, ಅವನು ಗಾಮನೆ ಇದ್ದವನಿಗೆ ಏನು ಕಾಣಿಸುತ್ತದೆ? ಅದು ಹಳದಿ ಇರೋದು ಹಾಲಿನಲ್ಲ, ಕಣ್ಣಲ್ಲ, ಕಣ್ಣಲ್ಲಿ. ಸೊ ದೇವರಲ್ಲಿ ದೋಷ ಇಲ್ಲ, ಯಾರಲ್ಲಿ ದೋಷ ಇದೆ? ಅವನಲ್ಲೇ ದೋಷ ಇದೆ. ದೇಶಾಂತ್ಯ ಮಹಾನ್ ಅನರ್ಥ ಇತಿ ಸರ್ವಂ ಸಮಾಹಿತಂ. ಅವರಿಗೆ ಬಹಿ ಅನರ್ಥ ಆಗೋದಲ್ಲಿ ಏನಾಗುತ್ತೆ? ಮಹಾನ್ ಅನರ್ಥ ಆಗುತ್ತೆ. ರಾಕ್ಷಸಿ ಮಿಥ್ಯಾಜಿತ್ ಕಿಮರ್ಥಂ ಇತ್ಯತಃ ದ್ವೇಷೇ. ಮೂಢ್ಯಾತ್ ಮಿಥ್ಯಾ ಜ್ಞಾನಂ ಭವತು ಪಜ್ವಲನಾತ್ಮಕೋ ದ್ವೇಷಸ್ತು ತೇಷಾಂ ಕುತ ಇತಿ. ಆಯಿತು, ಮೂರ್ಖತನದಿಂದ ಮಿಥ್ಯಾ ಜ್ಞಾನ ಬರಲಿ, ದ್ವೇಷ ಯಾತಕ್ಕೆ ಮಾಡ್ತಾರೆ ಅಂದರೆ ಸ್ವರೂಪದಲ್ಲೇ ಇದೆ. ಆಶಂಕಾ ನಿವೃತ್ತರ್ಥಮಿ ಶೇಷ. ಅನ್ಯೇಷಾಮ ವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತಃ. ಭಕ್ತರಿಗೆ ಯೋಗ್ಯರಿಗೆ ಇಲ್ಲದೇ ಇರತಕ್ಕಂತಹ ಒಂದು ಮೌಢ್ಯ ಇವರಿಗೆ ಯಾತಕ್ಕೆ ಬಂತು ಅಂದರೆ ಸ್ವರೂಪದಲ್ಲೇ ಇದೆ, ಆದ್ದರಿಂದ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಇತ್ಯಾಶಂಕಾ ನಿವೃತ್ತ್ಯರ್ಥಂ ಇತಿ ವಾ ಅತ್ರ ಕಾರಣಂ ಇತಿ ಮೂಲ ಕಾರಣಂ. ಇಲ್ಲಿ ಕಾರಣ ಯಾವುದು ಅಂದರೆ ಮೂಲ ಕಾರಣ, ದ್ವೇಷದ ಮೂಲ ಕಾರಣ ಇರೋದು ಅಲ್ಲಿ ಭಾವ. ಮುಂದೆ ಇದರಿಂದ ಛಿದ್ರವಾಗಿದ್ದೇನು, ಭಕ್ತಿಯಿಂದ ಮುಕ್ತಿ. ಆದ್ದರಿಂದ ಯಾವಾಗಲೂ ಏನು ಮಾಡಬೇಕು, ಭಕ್ತಿನೇ ಮಾಡಬೇಕು. ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು, ಮಹಾತ್ಮ ಜ್ಞಾನ ತಿಳ್ಕೋಬೇಕು. ಮಹಾತ್ಮ ಜ್ಞಾನಕ್ಕೋಸ್ಕರ ಇದನ್ನ ಶಾಸ್ತ್ರಾಧ್ಯಯನ ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾ ಭಜಂಚನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾ. ಆದ್ರೆ ಮಹಾತ್ಮರಿದ್ದಾರಲ್ಲ, ಹಿಂದೆ ಬಂದಿದೆ ಮತ್ತೊಂದ್ಸಲ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿದ ಮೇಲೆ ಮುಂದೇನು ಹೇಳಿದ್ರು, ಮಹಾತ್ಮರೆಲ್ಲ ಏನ್ ಮಾಡ್ತಾರೆ, ನನ್ನ ಆರಾಧನೆ ಮಾಡ್ತಾರೆ, ಆದ್ರೆ ಮಹಾತ್ಮರಲ್ಲದವ್ರು ಏನ್ ಮಾಡ್ತಾರೆ, ನನ್ನ ದ್ವೇಷ ಮಾಡ್ತಾರೆ. ಅದ್ರ ವಿವರಣೆ ಇದಿಷ್ಟು. ಈಗ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ. ಮಹಾತ್ಮರಾದ ಜನ ನನ್ನ ದೈವಿ ಪ್ರಕೃತಿಯವರಾದ್ದರಿಂದ, ಅದಕ್ಕೆ ರಾಯರ ಬಗ್ಗೆ ದೈವ ಸ್ವಭಾವವು ದಿವಿಜದ್ರೋಮೋಯಂ. ಆ ದೈವಿ ಸಂಪತ್ತಿನ ವಿಸ್ತಾರವನ್ನು ಎಲ್ಲಿ ಹೇಳ್ತಾರೆ, 16ನೇ ಅಧ್ಯಾಯದ ಮೊದಲು ಭಾಗದಲ್ಲಿ ಶುರುವಾಗುತ್ತೆ. ಅಭಯಂ ಸತ್ವ ಸಂಸಿದ್ಧಿ ಅಂತ ಹೇಳ್ತಾ ದೇವಾಸುರ ಸಂಪತ್ ವಿಭಾಗ ಯೋಗ. ಭಜಂತಿ ಅನನ್ಯ ಮನಸ್ಸಃ, ಅವ್ರಿಗೇನಿದೆ ಅನ್ಯ ಮನಸ್ಸು ಅವ್ರಿಗೆ ಹೋಗೋದಿಲ್ಲ, ಯಾವಾಗಲೂ ದೇವರಲ್ಲೇ ಮನಸ್ಸಿರುತ್ತೆ ಹೊರತು ಬೇರೆ ಇಲ್ಲ. ಸುಮ್ಮನೆ ಮಾಡೋದಿಲ್ಲ ಭಕ್ತಿನ. ಭೂತಾದಿಂ ಅವ್ಯಯಂ ಜ್ಞಾತ್ವ, ನಾನು ಭೂತಗಳಿಗೆ ಆದಿ ಅವ್ಯಯ ಸರಿಯಾಗಿ ಅರ್ಥ ಮಾಡಿಕೊಂಡೇ ಪೂಜೆ ಮಾಡ್ತಾರೆ. ಜನ್ಮಾಧ್ಯಶ್ಚಯತಃ ಇತ್ಯಾದಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಹೊರತು ಮೂಢ್ಯದಿಂದ, ಅವ್ರ ಮೂಢ್ಯದಿಂದ ತಪ್ಪು ತಿಳಿತಾರೆ. ಇವರು ಮೂಢ್ಯವನ್ನು ಬಿಟ್ಟು ಸರಿಯಾಗಿ ತಿಳಿತಾರೆ. ಆದ್ದರಿಂದ ಇವರಿಗೆ ಭಾರಿ ಮಹತ್ವ ಇದೆ. ಮಹತ್ವರು ಮೊದಲು ಗುರುತದೆ ನೇತರೇ ದ್ವಿಷಂತಿ ಇತಿ ದರಿಸಯಿತುಂ ದೇವಾನಾಹ ಮಹಾತ್ಮಾನ ಇತಿ. ಎಲ್ಲರೂ ದ್ವೇಷ ಮಾಡೋದಾಗಿದ್ದರೆ ಅದೊಂದು ಕಾರಣ ಇರಬಹುದು. ಕೆಲವರು ದ್ವೇಷ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ ಅಂತ ಕೇಳಿದರೆ ದ್ವೇಷ ಮಾಡೋದಕ್ಕೆ ಕಾರಣ ಇಲ್ಲ ಮಾಡ್ತಿದ್ದಾರೆ, ಅದು ತಪ್ಪು. ಗುಣ ಭಕ್ತಿ ಮಾಡೋದಕ್ಕೆ ಕಾರಣ ಇದೆ, ಭಕ್ತಿ ಮಾಡ್ತಿದ್ದಾರೆ, ಅದು ಗುಣ. ಸಕಾರಣ ದ್ವೇಷ ಇದ್ರೆ ತಪ್ಪಲ್ಲ, ದ್ವೇಷಕ್ಕೊಂದು ಕಾರಣ ಇದೆ ಅಂತ ಹೇಳಿದರೆ ಸರಿ. ನಿಷ್ಕಾರಣ ದ್ವೇಷ ಮಾಡ್ತಾನೆ ಅಂದರೆ ತಪ್ಪದು, ಅದು ಗುಣ ಇದ್ದಾಗಲೂ ದ್ವೇಷ ಮಾಡ್ತಾನೆ ಅಂದರೆ ಇನ್ನೂ ತಪ್ಪದು. ನೇತರೇ ದ್ವಿಷಂತಿ ಇದೆಯಾ, ಹಾಂ ಹೇಳಿದಾಳೆ. ಕಣ್ಣು ನಮ್ಮಲ್ಲೇ ಇದೆ, ಈಗ ಕಣ್ಣು ಹೋಗಿದೆ, ಡಾಕ್ಟರ್ ಡಿಕ್ಲೇರ್ ಮಾಡ್ತಾನೆ ಇಲ್ಲ. ಈಗ ಏನು ಮಾಡಿದ್ರು ಕಣ್ಣು ಕೊಡೋಕ್ಕೆ ಸಾಧ್ಯ ಇಲ್ಲ, ಕೆಟ್ಟವರು ನರ್ವ್ ಡೆಡ್ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀರಿ, ಯಾಕೇಸ್ ಇದೆಯೋ ಇಲ್ಲ. ಈಗ ಇದು ಕ್ಯಾಟ್ರಾಕ್ಟ್ ಬಂದರೂ ಕಾಣೋದಿಲ್ಲ, ಕಾಣದ್ರೆ ಮೂರಾರು ಕಾರಣಗಳು, ಆದರೆ ಬೇರೆ ಕಾರಣ ರಿಪೇರಿ ಮಾಡೋ ಕಾರಣಗಳಿರ್ತವೆ. ಸ್ವರೂಪದಲ್ಲಿದ್ದಾಗ ಏನು ಮಾಡೋಕ್ಕಾಗತ್ತಾಗ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವರೂಪ ದೇವಗಣ ನೀಚೋಚ್ಯ ಭಾವಂಗತಃ ಭೂತಾದಿಮವ್ಯಯಂ ನೇತರೇ ದ್ವಿಷಂತಿ ಇತಿ ದರ್ಶಯಿತುಂ ದೇವಾನಃ ಮಹಾತ್ಮಾನಃ ಇತಿ. ನನು ಕುತೋಯಂ ವಿವೇಕಃ ಇತ್ಯಾಕಾಂಕ್ಷಾಯಾಂ ರಾಕ್ಷಸಾದಿಭ್ಯಃ ಇತರೇನ ಇತರೇ ನಾದ್ವಿಷಂತಿ ಇತ್ಯೇತಾವದೇವ ವಕ್ತವ್ಯಂ. ಅದರ ರಾಕ್ಷಸಾದಿಗಳು ಯಾರಿದ್ದಾರೆ, ಅವರಿಗಿಂತ ಬೇರೆಯವರು ಯಾರಿದ್ದಾರೆ, ಅವರೆಲ್ಲ ದ್ವೇಷ ಮಾಡೋದೇ ಇಲ್ಲ ಅಂಬುದನ್ನು ಹೇಳುತ್ತಾರೆ. ಭಜಂತಿ ಇತ್ಯಾದಿ ವ್ಯರ್ಥಮಿತ್ಯತಃ ನೇತರೇ, ಅವರೆಲ್ಲ ಕೂಡ ದ್ವೇಷ ಮಾಡೋದಿಲ್ಲ ಅಷ್ಟೇ ಅಲ್ಲ, ಭಜಂತಿ ಭಕ್ತಿನೇ ಮಾಡ್ತಾರೆ, ಭಕ್ತಿನೇ ಮಾಡ್ತಾರೆ. ಅವ್ರು ದ್ವೇಷ ಮಾಡೋದಿಲ್ಲ, ನ್ಯೂಟ್ರಲ್ ಇರ್ಬೋದು. ಇಬ್ಬರೇ ಜಗಳಾಡ್ತಿರ್ತಾರೆ, ನಮಗೆ ಇಬ್ಬರಲ್ಲಿ ಯೋಚನೆ ಇಲ್ಲ, ನಮಗಿಬ್ಬರೂ ಗೊತ್ತಿಲ್ಲ. ಆದರೆ ಏನು ಮಾಡ್ತೇವೆ ನಾವೀಗ, ನಮ್ಮ ಪಾಡಿನ ಹೋಗಿಬಿಡ್ತೇವೆ, ಏನಾಗ ಗೊತ್ತಿಲ್ಲ ಯಾರು ಸರಿ ನಮಗೇನು ಗೊತ್ತು ಅಂತ ಹೇಳ್ತೇವೆ. ಆದರೆ ಯಾರಲ್ಲಿ ಇದು ಕಾಣುತ್ತೆ ನಮಗೀಗ, ಗುಣನೇ ಕಾಣುತ್ತೆ. ಪರ್ಸನ್ ಇದ್ದ ನಮಗೆ ಗೊತ್ತು, ಅವ್ನು ಭಾರಿ ಹೊಡೆಯೋನು ಅಂತ, ಅವ್ನು ಯಾರು ಹೊಡಿತಾ ಇದ್ದ, ಕಷ್ಟ ಹೋಗುದು ತಪ್ಪದು ಹಾಗೆ ಮಾಡಿಕೊಡೋದು ಅಂತ ಹೇಳಿದ. ಆದರೆ ಅವ್ನು ಪಾಸಿಟಿವ್ ವರ್ತಿಸ್ತಾರೆ, ಅದೇ ನ್ಯೂಟ್ರಲ್ ಇರೋದ್ರೆ ಪಾಸಿಟಿವ್ ಆಗಿರೋದ್ರೆ. ಪಾಸಿಟಿವ್ ಭಕ್ತಿ ಒಂದು, ಪಾಸಿಟಿವ್ ದ್ವೇಷ ಒಂದು, ನ್ಯೂಟ್ರಲ್ ಆಗಿರೋದು. ಸೊ ದೇವತೆಗಳು ಯೋಗ್ಯರೆಲ್ಲ ಏನಾಗಿರ್ತಾರೆ, ದ್ವೇಷ ಮಾಡೋದಿಲ್ಲ ಅಲ್ಲ, ಏನು ಮಾಡ್ತಾರವರು, ಭಕ್ತಿ ಮಾಡ್ತಾರೆ. ಅಯೋಗ್ಯರು ಭಕ್ತಿ ಮಾಡೋದಿಲ್ಲ ಅಲ್ಲ, ಏನು ಮಾಡ್ತಾರವರು, ದ್ವೇಷ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಸತ್ಯಮೇತ ಅದೇನು ಮಾಡಿದ್ರೆ ಹುಡುಗರು ಮಾಡೋದನ್ನ ಬಿಡಿಸ್ತಿ ಅಂತಾರಲ್ಲ, ಹಾಗೆ ತಾನು ಮಾಡೋದಿಲ್ಲ, ಅದೋ ಒಂದು ಇದು ಮಾಡ್ಕೋತಾನೆ ಮಿಷನ್ ಅವನಿಗೆ, ಹುಡುಗರನ್ನ ಬಿಡಿಸ್ಬೇಕು ನಾನು ಅಂತೇಳಿ. ಅದು ಬಹಳ ಹೆಚ್ಚು ಪಾಪಕ್ಕೆ ಕಾರಣ. ತಥಾಪಿ ದೇವಾನಾಂ ಸ್ವರೂಪ ಕಥನಾರ್ಥಮೇತತೆ, ದೇವತೆಗಳು ಸ್ವರೂಪ ಹೇಳೋದಕ್ಕೋಸ್ಕರ ಭಜಂತಿ ದ್ವಿಷಂತಿ ಎಂಬುದು ಅವರ ಲಕ್ಷಣ, ಹೇಗೋ ಭಜಂತಿ ಎಂಬುದು ಇವರ ಲಕ್ಷಣ. ನತ್ತಚ್ಚ ದ್ವೇಷಾಭಾವ ಉಪಾದನಾರ್ಥಮಿತಿ ಭಾವ, ದೇವತೆಗಳಿಗೆ ದ್ವೇಷ ಇಲ್ಲ ಅಂಬುದನ್ನು ಸ್ಪಷ್ಟ ಮಾಡೋದಕ್ಕೋಸ್ಕರ ಭಜಂತಿ ಅಂತ ಹೇಳಿದರು. ದೇವಾನಿತಿ ಉತ್ತಮ ಜೀವೋಪಲಕ್ಷಣಂ, ಒಂದು ಪದ ಬಂತು. ಅಂದರೆ ಎರಡೇ ಪ್ರಸಂಗ, ದೇವತೆಗಳೇ ರಾಕ್ಷಸರು ಅಂದರೆ ದೇವತೆಗಳಂದ್ರೆ ದೇವತೆಗಳೇ ಅಂತಲ್ಲ, ಉತ್ತಮ ಜೀವರೆಲ್ಲ ಹಾಗೆ ಅಂತ ಅರ್ಥ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವತೆ ಶಬ್ದಕ್ಕೆ ಬರೀ ಏನಂತ ಅರ್ಥ ಮಾಡಬಾರ್ದು, ಬರೀ ದೇವತೆಗಳು ಅಂತ ಅರ್ಥ ಮಾಡಬಾರದು, ದೇವ ಸ್ವಭಾವ ಅಂತ ಅದಕ್ಕೆ ಹೇಳಿಬಿಟ್ರು. ಒಳ್ಳೆತನ ಇದ್ದಲ್ಲೆಲ್ಲ ಅದು ದೇವತ್ವನೇ, ಕೆಟ್ಟತನ ಇದ್ದಲ್ಲ ನೋಡ್ರಿ ಅವನು ರಾಕ್ಷಸನನ್ನ ಮನುಷ್ಯ, ಅವನ್ಯಾಗ ಬೈತೀರಿ ಅಂದ್ರೆ ಆಕಾರ ಮನುಷ್ಯ. ನಿಜವಾಗ್ಲೂ ಏನಿದೆ ಅವನಲ್ಲಿ? ರಾಕ್ಷಸತ್ವ ಇದೆ. ಅದೇ ರೀತಿ ಇವನ ಆಕಾರ ಮನುಷ್ಯತ್ವ, ಅದ್ರ ಒಳಗೆ ದೇವತ್ವ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವಾನ್ ಇತಿ ಉತ್ತಮ ಜೀವ ಉಪಲಕ್ಷಣಂ, ಈ ಪದ ಎಲ್ಲ ಸೇರ್ಕೊಂಡೋಗು. ದೇವತೆಗಳು ಶಬ್ದದಿಂದ ಉತ್ತಮ ಜೀವರು ಕೂಡ ವಿವಕ್ಷಿತರು ಅಂತ ಅರ್ಥ. ಅಯಂ ವಿವೇಕ ಇತಿ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಶ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಈ ಭಜನೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಏನು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸತತಂ ಕೀರ್ತಯಂತಹ ಮಾಂ ಯತಂತಶ್ಚ ದೃಢವ್ರತಃ ನಮಶ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಮೊದಲನೇದವ್ರ ಭಕ್ತಿ ಹ್ಯಾ ಕಾಣುತ್ತೆ ನಮಗೆ ಅಂದ್ರೆ ಸತತಂ ಕೀರ್ತಯಂತಹ, ಯಾವಾಗ್ಲೂ ದೇವರ ಮಹಿಮೆ ಹೇಳ್ತಾ ಇರ್ತಾರೆ, ಅದು ಭಾರಿ ದೊಡ್ಡದು. ಸತತಂ ಕೀರ್ತಯಂತಹ ಮಾಂ ಮೊದಲನೇದು. ಎರಡನೇದು ಯತಂತಶ್ಚ ದೃಢವ್ರತಃ, ಭಾರಿ ಪ್ರಯತ್ನ ಮಾಡ್ತಾರೆ ದೇವರ ಉಳಿಸ್ಲಿಕ್ಕೆ. ದೃಢವ್ರತಃ ದೇವ್ರ ಮೆಚ್ಚತಕ್ಕಂತಹ ಏಕಾದಶಿ ಆದಿ ವ್ರತಗಳಲ್ಲಿ ಏನಾಗಿರ್ತಾರೋ ಅವರು ಗಾಳಿ ಹೊಂದಿರಿ, ಏನು ಮಾಡಿದ್ರು ಬಿಡೋದಿಲ್ಲ ಅನ್ನೋ ಭಾವನೆ ಇರೋದು. ವ್ರತ ಶಬ್ದಕ್ಕೇನೆ ದೃಢ ಅಂತ ಅರ್ಥ, ಇನ್ನೂ ದೃಢ. ಸುಮ್ಮನೆ ಮಾಡಿದ ವ್ರತ ಅಂತ ಕರೆಯೋದಿಲ್ಲ, ಹಠ ಹಿಡಿದು ಮಾಡಿದ ವ್ರತ ಅಂತಾರೆ. ಅದರಲ್ಲೂ ಇನ್ನೂ ಹಠ ಹಿಡಿದು ಮಾಡಿದರೆ ದೃಢವ್ರತಃ. ಪ್ರಹ್ಲಾದ ಹೊಡಿತೇನೆ ಬಡಿತೇನೆ ಅಂದ್ರೆ ಬಿಡಲಿಲ್ವಲ್ಲ, ಹಾಗೆ ಕೆಟ್ಟ ಕಡೆ ಹೋದರು, ವ್ರತ ಮಾಡ್ತಿದ್ದ, ಯಾತ್ರೆ ಹೋಗಿದ್ದ, ಅಲ್ಲಿ ವ್ರತ ಮಾಡಲಿಲ್ಲ, ಸದ್ಯಕ್ಕೆ ಬಿಟ್ಬಿಟ್ಟ, ಅದು ಬಿಟ್ಬಿಟ್ಟ. ಇದು ಒಂದು ರೀತಿ ವ್ರತ ನಾಡ್ತಿದ್ರು ಕೂಡ ಹಾಗೆ ಏನು ಮಾಡ್ದ, ಅನಿವಾರ್ಯ ಅಂತ ಬಿಟ್ಬಿಟ್ಟ. ಸೊ ವ್ರತ ಭಂಗ ಆಯ್ತು. ಇನ್ನೊಬ್ಬನಿಂದ ವ್ರತ ಮಾಡೋದಿಲ್ಲ ಹೋದಲ್ಲೋ ಯಾತ್ರೆಗೆ ಬರೋದಿಲ್ಲ, ಅಥವಾ ಬಂದರೆ ನಾನು ಬರೀ ಮೊಸರನ್ನ ತಿನ್ಕೊಂಡಿರ್ತೇನೆ ಅಂತ ಮಾಡೋದಿಲ್ಲ. ಅವು ಅಷ್ಟೇ ಸಾಕು ನನಗೆ, ಅದು ದೃಢವ್ರತ. ಇನ್ನೂ ಕೂಡ ಆ ಅರ್ಥದ ಬಂದಾಗ ಅನುಕೂಲ ಆದರೆ ಮಾಡ್ತೇನೆ ಎಂಬುದು ಬೇರೆ, ಅನುಕೂಲವಾಗದೆ ಹೋದರೂ ಮಾಡ್ತೇನೆ ಅರ್ಥ ಅದಕ್ಕೆ ದೃಢವ್ರತ. ಪ್ರತಿಕೂಲವಾದರೂ ಮಾಡ್ತೀನಿ ಇನ್ನೂ ದೃಢ, ಅದು ಅನುಕೂಲವಾಗಲಿಲ್ಲ ಅಲ್ಲ, ಪ್ರತಿಕೂಲ ಬೇರೆ ಜೊತೆಗೆ, ಅಂತ ಹೊತ್ತಲ್ಲೂ ಬಿಡೋದಿಲ್ಲ, ಅದು ದೃಢವ್ರತ. ನಮಶ್ಯಂತಸ್ಯ ಮಾಂ ಭಕ್ತ್ಯ, ನನ್ನ ಸದಾಕ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ನಮ್ಮ ಪೃಥ್ವೀ ಭಾವೆ ತಲೆ ಬಾಕ್ತಾರೆ ಅಂತ ಅರ್ಥ. ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ, ನಿತ್ಯಯುಕ್ತರು ಸದಾ ದೇವರ ಕಡೆ ಮನಸ್ಸಾಕಿದವರಾಗಿರ್ತಾರೆ, ಉಪಾಸನೆ ಮಾಡ್ತಾರೆ. ಇದು ಭಜನೆ ಮಾಡೋ ಲಕ್ಷಣ ಅಂತ ಅರ್ಥ. ಜ್ಞಾನ ಯಜ್ಞೇನ ಇವರೇ ಮಾಡ್ತಾರೆ, ಭಜನೆ ಮಾಡ್ತಾ ಮಾಡ್ತಾ ಏಕಾಸಿ ಕಾಫಿ ಕುಡಿತಾ ಕೂತ್ಬಿಟ್ಟಿರ್ತಾರೆ, ಉಪ್ಪಿಟ್ಟು ತಿಂತಾ ಕೂತಿರ್ತಾರೆ. ಆ ಥರ ದೃಢವ್ರತ ಆಗಲಿಲ್ಲ, ತಪ್ಪದು, ಭಾರಿ ತಪ್ಪು. ಅಂದ್ರೆ ಅವ್ರಿಗೆ ಯಾಕೆ ಅವ್ರು ಎಷ್ಟು ಜನ ತುಂಬಾ ಜನ ಹಾಗೆ ಮಾಡೋದಕ್ಕೆ ಕಾರಣ ಏನಂದ್ರೆ ಗೊತ್ತಿಲ್ಲ ಅವರಿಗೆ, ಇಷ್ಟು ಮಾಡಿದ್ರೆ ಸಾಕು ಅಂತ ಯಾರು ಹೇಳ್ಕೊಟ್ಬಿಟ್ಟಿರ್ತಾರೆ, ಆದ್ರಿಂದ ತಪ್ಪಾಗುತ್ತೆ. ಗೊತ್ತಾದ್ಮೇಲೆ ಮಾಡೋದಿಲ್ಲ ಪಾಪ, ಗೊತ್ತಾದ್ರೂ ಮಾಡ್ತಾರೆ ಅಂದ್ರೆ ತಪ್ಪ ತಪ್ಪೇ ಅದು, ಅವ್ರಿಗೆ ಸುಮ್ಮನೆ ಶೋ ಬೇಕಾಗಿದೆ ಹೊರತು ವಸ್ತುಸ್ಥಿತಿ ಅಲ್ಲ ಅಂತ. ಅದೇ ಶಕ್ತಿ ಒಳಗೆ ದೇವರಿಗೆ ಕೇಳೋಣ, ಗಟ್ಟಿಯಾಗಿ ಕೂಬೇಕಾ ಗೊತ್ತಾಯ್ತಾ, ದೇವ್ರಿಗೆ ಕೂಬೇಕಾಗಿಲ್ಲ. ದೂರ ಇದ್ದರೆ ಕೇಳಿಸುತ್ತೆ ಅಂತ ಫೋನ್ ಬಂದ್ರೆ ಗೊತ್ತಾಗ್ಬಿಟ್ಟಿದೆ, ದೂರ ಇದ್ರೆ ಕೇಳಿಸುತ್ತೆ ಅಂತೇಳಿ. ಯಂತ್ರದ ಸಹಾಯ ಇದ್ದವರಿಗೆ ಗೊತ್ತಾಗುತ್ತೆ ಅಂದರೆ, ಮಂತ್ರದ ಸಹಾಯ ಇದ್ದವರಿಗೆ ಗೊತ್ತಾಗಲೇ ಆಗುತ್ತೆ, ಸಿಂಪಲ್ ಅದು ಗೊತ್ತಾಯ್ತಾ. ಸುಮ್ಮ ಸುಮ್ಮನೆ ಕೂತ್ಕೊಂಡ್ರೆ ಗೊತ್ತಾಗಲಿಲ್ಲ, ಕೋಡ್ ಒಳಗೆ ಹಾಕ್ಬೇಕು, ಅದಕ್ಕೆ ಎಲ್ಲ ಕೋಡ್ ಕರೆಕ್ಟ್ ಆದರೆ ಗೊತ್ತಾಗುತ್ತೆ. ಅದಕ್ಕೆ ಬೀಜಾಕ್ಷರಗಳು, ಅಂಗನ್ಯಾಸ ಕರನ್ಯಾಸ ಬೀಜಾಕ್ಷರ ಸರಿಯಾಗಿದ್ದರೆ ಕರೆಕ್ಟಾಗಿ ರೀಚ್ ಆಗುತ್ತೆ. ರಾಮ್ ರಾಮಾಯ ನಮಃ, ರಾಮ್ ರಾಮಾಯ ನಮಃ, ರಮ್ ಅಗ್ನೇಯ ನಮಃ, ಕೆಲವು ಪದಗಳಿದೆ, ಓಂ ವರುಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಆ ರೀತಿ ಪದ ಇರೋದ್ರೆ ಅದು ಓಪನ್ ಆಗುತ್ತೆ. ಆ ಬೀಜಾಕ್ಷರ ಹೇಳಿದ ತಕ್ಷಣ ಮತ್ತೆ ಕನೆಕ್ಷನ್ ಸಿಗುತ್ತೆ. ಅದು ಅದಕ್ಕೇನೆ ಮಂತ್ರಗಳನ್ನು ಯಾವಾಗಲೂ ಡೈರೆಕ್ಟಾಗಿ ಹೇಳ್ಕೊಡೋ, ಎಲ್ಲರಿಗೂ ಕೇಳ್ಕೊಂಡ್ಬಿಡ್ತಾರೆ ಅಂಥೇಳಿ ಒಗಟಾಗಿ ಹೇಳ್ಕೊಡ್ತಾರೆ. ನಮಶ್ಯಂತಶ್ಚ ಮಾಂ ನಿತ್ಯಂ ನಿತ್ಯಯುಕ್ತ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಂ ಉಪಾಸ ನಿತ್ಯಯುಕ್ತ ಅಂತ ಅದಕ್ಕೆ ಹೇಳಿದರು. ಸಂಕಟ ಬಂದಾಗ ವೆಂಕಟರಮಣ, ಯಾವಾಗಲಲ್ಲ, ಪ್ರಾಬ್ಲಮ್ ಬಂದಾಗ ಅಷ್ಟೇ ದೇವರು, ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಮತ್ತೆ ಯಾಕೆ ದೇವರು ಅಂತ. ಆಮೇಲೆ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಂ ಉಪಾಸತೆ. ಮುಖ್ಯವಾಗಿ ಏನು ಮಾಡ್ತಾರೆ, ಜ್ಞಾನಯಜ್ಞ ಮಾಡ್ತಾರೆ, ಅದು ಬಹಳ ದೊಡ್ಡ ಅಂಶ. ಎಲ್ಲ ಯಜ್ಞಗಳು ಒಂದು ಕಡೆಗೆ, ಜ್ಞಾನಯಜ್ಞ ಒಂದೇ ಒಂದು ಕಡೆ. ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದ ಅದೆಲ್ಲ ಮಾಡ್ತಾನೆ. ಆದರೆ ಇನ್ನೇನು ಮಾಡೋದು, ಬರೀ ಜ್ಞಾನಯಜ್ಞ ಒಂದೇ ಮಾಡ್ತಾನೆ. ಯಾವ್ದು ದೊಡ್ಡದು? ಜ್ಞಾನಯಜ್ಞ ಒಂದೇ ದೊಡ್ಡದಾಗುತ್ತೆ ಎಲ್ಲದಕ್ಕಿಂತ, ಎಲ್ಲದರಲ್ಲಿ ಒಂದಲ್ಲ ಇದು, ಆಗ ಸರ್ವಶ್ರೇಷ್ಠ. ಹಿಂದೆ ಹೇಳಿದ ಮಹಾಭಾರತ ಎಲ್ಲ ಒಂದೇ ಒಂದು ಕಡೆಗೆ, ಉಳಿದಿಲ್ಲ ಅಂತೆಲ್ಲ ಒಂದು ಕಡೆಗೆ. ಆ ರೀತಿ ಎಲ್ಲ ಆದರೆ ಒಂದು ಕಡೆಗೆ, ಜ್ಞಾನಯಜ್ಞ ಒಂದೇ ಒಂದು ಕಡೆಗೆ. ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಂ ಉಪಾಸತೆ, ನನ್ನನ್ನು ಆರಾಧನೆ ಮಾಡ್ತಾರಾದ್ರಿಂದ ಜ್ಞಾನಯಜ್ಞವೇ ಸತ್ಯಶ್ರೇಷ್ಠ. ಏಕತ್ವೇನ ಪೃಥತ್ವೇನ ಬಹುಧಾ ವಿಶ್ವತೋ ಮುಖಂ, ನನ್ನನ್ನು ಏಕತ್ವೇನ ಆರಾಧನೆ ಮಾಡ್ತಾರೆ, ಪೃಥತ್ವೇನ ಆರಾಧನೆ ಮಾಡ್ತಾರೆ, ಬಹುಧಾ ಆರಾಧನೆ ಮಾಡ್ತಾರೆ, ವಿಶ್ವತೋ ಮುಖ ಅಂತ ಆರಾಧನೆ ಮಾಡ್ತಾರೆ. ಇಲ್ಲಿ ಅಪಾರ್ಥ ಏನಾಗುತ್ತೆ, ಕೆಲವರು ಒಂದು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ, ನನ್ನ ಅದ್ವೈತಿಗಳು ಮಾಡ್ತಾರೆ, ಪೃಥತ್ವೇನ ಭೇದ ದ್ವೈತಿಗಳು ಮಾಡ್ತಾರೆ, ಹಾಗೆಲ್ಲ ಅರ್ಥ ಅಲ್ಲ. ಬಹುಧಾ ಏನು ತಿಳ್ಕೊಂಡು ಮಾಡ್ತಾರೆ ಅಲ್ಲ, ಏಕತ್ವೇನ ಪರಮಾತ್ಮನೇ ಸತತ ಮೇಕ ರೂಪಿಣೇ, ಆ ರೀತಿ ಉಪಾಸನೆ ಕೆಲವರು ಮಾಡ್ತಾರೆ. ಪೃಥಕ್ವೇನ ಕೃಷ್ಣ ರಾಮಾದಿ ರೂಪಗಳಿಂದ ಕೆಲವರು ಮಾಡ್ತಾರೆ. ಬಹುಧಾ ಮತ್ತೆ ದಶ ಸಹಸ್ರ ರೂಪಿಣಿ, ಆ ರೀತಿ ಮಾಡ್ತಾರೆ. ಇನ್ನು ಕೆಲವರು ವಿಶ್ವತೋಮುಖ, ನಮ ಪುರಾತ ಪುರಸ್ತಾತಥ ಪೃಷ್ಠತಸ್ಥೆ. ದೇವ್ ಒಂದೇ ಕಡೆ ನೋಡ್ತಾನೆ ಅಲ್ಲ, ಎಲ್ಲಾ ಕಡೆ ನೋಡ್ತಾನೆ. ವಿಶ್ವತೋಮುಖ, ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ, ವಿಶ್ವ ಅಂದ್ರೆ ಅನಂತ ಅಂತ ಅರ್ಥ. ಆ ರೀತಿ ಆರಾಧನೆ ಮಾಡ್ತಾರೆ, ಅವ್ರ ಕೆಪಾಸಿಟಿ. ಆರ್ತಾನೆ ಹೊರತು ದ್ವೈತನೂ ಸರಿ ಅದ್ವೈತನೂ ಸರಿ ಅಂತ ಅರ್ಥ ಅಲ್ಲ ಅದು. ಯಾವುದು ಅವ್ರು ಏನರ್ಥ? ನಾರಾಯಣ ರೂಪನ ಉಪಾಸನೆ ಮಾಡ್ತಾರೆ ಕೆಲವರು, ಅನೇಕರು ಮಾಡ್ತಾರೆ ಅಂತ ಅಲ್ಲ. ಅವ್ರ ಯೋಗ್ಯತೆ ಅವರವರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಕಡಿಮೆ ಇದ್ದವ್ರು ಏನ್ ಮಾಡ್ತಾರೆ, ಒಂದು ಸಾಕಪ್ಪ ಅಂತ ಹೇಳಿ, ಕೆಲವರು ಏನ್ ಮಾಡ್ತಾರೆ ಹೆಚ್ಚು ಅಂತ ಹೇಳ್ತಾರೆ. ಆ ರೀತಿ ಅವ್ರ ಯೋಗ್ಯತೆ ತಕ್ಕಂತೆ ಸರ್ವತ್ರ ಏಕನ ಏಕ ಏವ ನಾರಾಯಣ ಸ್ಥಿತ ಇತಿ ಏಕತ್ವೇನ ಪೃಥಕ್ವೇನ ಸರ್ವತೋ ವೈರಕ್ಷಣ್ಯೇನ. ಸರ್ವತ್ರ ಪರಮಾತ್ಮ ಒಬ್ಬನೇ ಇದ್ಬಿಟ್ಟು ಸರ್ವ ದೇಶೇಶು ಕಾಲೇಶು ಸ ಏಕ ಪುರುಷೋತ್ತಮ. ಆ ರೀತಿ ಆರಾಧನೆ ಮಾಡೋದು ಕೆಲವರು. ಕೆಲವರು ಜೀವರಿಂದ ವಿಲಕ್ಷಣನಾಗಿದ್ದಾನೆ ಅಂತ ಆರಾಧನೆ ಮಾಡೋದು ಕೆಲವರು. ಅದು ಎಲ್ಲರ ಕಡೆ ವಿಲಕ್ಷಣತ್ವ ಕಾಮನ್. ಬಹುದಾಗಿ ತಶ್ಯ ರೂಪಂ, ಇನ್ನು ಬಹುದಾ ಉಪಾಸನೆ ಮಾಡ್ತಾರೆ. ಮತ್ತೆ ಎರಡು ಅರ್ಥ, ಕೇಶವಾದಿ ರೂಪಗಳು, ಮತ್ಸ್ಯಾದಿ ರೂಪಗಳು, ವಜಾದಿ ರೂಪಗಳು ಒಂದು ರೀತಿ. ಅಥವಾ ಆಭಾತಿ ಶುಕ್ಲಮಿವ ಲೋಹಿತಮಿವ ಅಥೋ ನೀಲಮಥೋ ಅರ್ಜುನಂ. ಕೆಲವು ಶುಕ್ಲ ರೂಪವಾಸನೆ ಮಾಡ್ತಾರೆ, ಬೆಳ್ಳಗಿರ ರೂಪ. ಕೆಲವರಿಗೆ ಲೋಹಿತ ಕೆಂಪು ರೂಪ, ಕೆಲವರದು ನೀಲ ರೂಪ. ಶುಕ್ಲ, ಲೋಹಿತ, ನೀಲ, ಅರ್ಜುನ ಅಂದ್ರೆ ಬಿಳಿ. ಈ ರೀತಿ ಅನೇಕ ರೀತಿಯಲ್ಲಿ ಉಪಾಸನೆ ಮಾಡಬಹುದು, ಅವರವ್ರ ಇಷ್ಟ. ಇದು ಸನಸ್ಸುಜಾತವು, ಸನಸ್ಸುಜಾತ ಮಹಾಭಾರತದ್ದು, ಅದರಲ್ಲಿ ಈ ಮಾತು ಬಂದಿದೆ. ಅವರಿಗೆ ಆ ರೀತಿಯಲ್ಲಿ ದರ್ಶನ ಕೊಡ್ತಾನೆ ಪರಮಾತ್ಮ. ಆಭಾತಿ ಶುಕ್ಲಮಿವ ಲೋಹಿತಮಿವ ಅಥೋ ನೀಲಂ ಅಥೋ ಅರ್ಜುನಂ. ದೈವ ನಮ್ಮಲ್ಲೂ ಕೂಡ ಅಷ್ಟೇ, ಕೆಲವು ಕಲರ್ ಕೆಲವು ಇಷ್ಟ ಕೆಲವರಿಗೆ, ಗೊತ್ತಾಯ್ತಾ? ಕೆಲವ್ರಿಗೆ ನೀಲಿ ಇಷ್ಟ, ಕೆಲವು ಬಿಳಿ ಇಷ್ಟ, ಅವರವ್ರ ಇಷ್ಟ. ಅದೇ ರೀತಿ ದೇವ್ರ ಬಗ್ಗೆ ಹಾಗೆ ಚಿಂತನೆ ಮಾಡ್ತಾರ, ಆ ಬಗ್ಗೆ ಚಿಂತನೆ ಮಾಡೋರಿಗೆ ಅದೇ ರೀತಿ ಲೈಕಿಂಗೇ ಬರ್ತಾ ಹೋಗುತ್ತೆ. ಆ ಕಲರ್ ಥೆರಪಿ ಅಂತ ಬೇರೆ ಇದೆ. ಆ ಕಲರ್ ತಕ್ಕಂತೆ ಅವನೇನ್ ಮಾಡ್ತಾನೆ, ತನ್ನ ಮನಸ್ಸನ್ನ ಟ್ಯೂನ್ ಮಾಡ್ಕೋತಾ ಹೋಗ್ತಾನೆ. ದೈವ ಮಾಪರೇ ವರ್ಣ, ನೀಲ ರೂಪ ಅಂತ ಹೇಳಿದ್ರೆ ನೀಲವರ್ಣದ ರೂಪ, ಬಿಳಿ ರೂಪ ಬಿಳಿ ವರ್ಣದ ರೂಪ ಆ ಅರ್ಥದಲ್ಲಿ. ದೈವ ಮೇವಾಪರೇ ಯುತ್ಯುಕ್ತ ಪ್ರಕಾರೇಣ, ಇದು ಉದಾಹರಣೆಗಿದೆ. ಈಗ ಕೃಷ್ಣ ರೂಪ ಚಿಂತನೆ ಮಾಡ್ತಾನೆ, ಛಾಯೆ ಧರಿನ್ಮಣಿ ನಿಭಂ ಚಿಂತನೆ ಮಾಡಬೇಕು. ಇದರ ನೀಲವರ್ಣ ನಾರಾಯಣ ರೂಪ, ಉದ್ಯದ್ಭಾಸ ಸಮಾಭಾಸ ಕೆಂಪು ಬಣ್ಣ. ಈ ಒಂದೊಂದು ವಾಸುದೇವ ರೂಪ ಬಿಳಿ ಬಣ್ಣ, ಒಂದೊಂದಕ್ಕೂ ಬಣ್ಣಗಳಿಗೆ ಒಂದು ರೂಪ ಇಟ್ಬಿಟ್ಟಿದ್ದಾರೆ. ಆದ್ದರಿಂದ ಆ ರೂಪ ಅವನಿಗೆ ಇಷ್ಟ ಅಂತ ಅರ್ಥ. ದೈವಮೇವಾಪರೇ ಇತಿ ಉಕ್ತ ಪ್ರಕಾರೇಣ ಬಹವೋ ವಾ ಬಹುಧಾ. ಬಹವೋ ಬಹುಧಾ ಶಬ್ದಕ್ಕೆ ದೈವ ಹಿಂದೆ ಹೇಳಿದ್ದಾರೆ ಈಗಾಗಲೇ. ದೈವಮೇವಾಪರೇ ನಾಲ್ಕನೇ ಅನೇಕ ವಿಧವಾದ ಯಜ್ಞ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಆಮೇಲೆ ಪ್ರತ್ಯಾಹಾರ ಮಾಡ್ತಾರೆ, ಅಥವಾ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಎಲ್ಲ ಅನೇಕ ಹೇಳಿದ್ದಾರೆ. ಆ ರೀತಿಯಲ್ಲಿ ಮಾಡ್ತಾರೆ. ಇನ್ನೊಂದು ರೀತಿ ಬಹುಧಾ ಶಬ್ದಕ್ಕೆ ಅದೊಂದು ರೀತಿಯ ಅರ್ಥನ ತಗೋಬಹುದು ಅಂತ ಹೇಳಿದರು. ಏಕತ್ವೇನ ಅದ್ವೈತ ಭಾವನೆಯ ಇತಿ ವ್ಯಾಖ್ಯಾನ ಮತತ್. ಅದಕ್ಕೆ ಕರಾರು ಬರೆದ್ರು ಮೊದಲು. ಏಕತ್ವೇನ ಉಪಾಸನೆ ಮಾಡ್ತಾರೆ ಅಂದ್ರೆ ಅದ್ವೈತ ಭಾವನೆಯಿಂದ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ, ಅದು ತಪ್ಪು ವ್ಯಾಖ್ಯಾನ. ಮಿಥ್ಯಾಭಾವನಾ, ಅದು ಮಿಥ್ಯಾಭಾವನೆ ಆದ್ರಿಂದ ಸರಿಯಲ್ಲ. ಸರ್ವತ್ರ ಇತಿ ಸರ್ವತ್ರ ಸ್ಥಿತೋ ನಾರಾಯಣ ಏಕ ಏವೇತಿ ಯೋಜನಾ. ಎಲ್ಲ ಕಡೆ ಇರತಕ್ಕಂಥ ನಾರಾಯಣ ಒಬ್ಬನೇನೇ ಅಂತ ಯೋಚನೆ ಮಾಡೋದೇ ಸರಿಯಾದ ಮಾತು. ಪೃಥಕ್ ಹೋದ್ರ, ಯಾರದೋ ಮನೆಗೆ ಹೋದ, ನಮ್ಮ ನರಸಿಂಹದೇವರು ಕುಲದೇವರು ಅಂದರು. ಇನ್ನೊಬ್ಬರ ಮನೆಗೆ ಹೋದ, ಅವನು ನಾರಾಯಣ ಕುಲದೇವರು ಅಂದ್ರು, ಇನ್ನೊಬ್ಬ ಕೃಷ್ಣ ಕುಲದೇವರು ಅಂದರು. ಏನು ಮಾಡಿದ, ಇವೆಲ್ಲ ವೈಷ್ಣವರೇ ಹಾಕಿದ್ರು. ಇಲ್ಲ ಕಾಮನ್ ಫ್ಯಾಕ್ಟ್ ಏನೀಗ, ಈಗ ಕೃಷ್ಣ ಭಕ್ತನೂ ವೈಷ್ಣವ, ನರಸಿಂಹ ಭಕ್ತನೂ ವೈಷ್ಣವ, ಗೊತ್ತಾಯ್ತು, ರಾಮಭಕ್ತನೂ ವೈಷ್ಣವ. ವೈಷ್ಣವತ್ವೇನ ಎಲ್ಲ ಒಂದೇ ಆಗೋಯ್ತಾರೆ. ಇನ್ನು ಕೆಲವರು ಇರ್ತಾರೆ, ಇಲ್ಲ ನಾವು ಗಣೇಶ ಪೂಜಕರು ಅಂದ, ಅವನು ಹಾಗೆ ವೈಷ್ಣವರಲ್ಲ, ಶೈವರು ಶೈವರು ಬೇರೆ, ಹೆಸರಿದೆ ಆದ್ರೆ ನಮ್ಮವರಲ್ಲ ಅವರು. ಅದಕ್ಕೆ ವಿಷ್ಣುವೇ ವಿಷ್ಣು ರೂಪ ಅಲ್ಲ, ವಿಷ್ಣುನೂ ಅಲ್ಲ, ಅಂದಮೇಲೆ ಏನರ್ಥ? ವೈಷ್ಣವರಲ್ಲ. ಇಲ್ಲಿ ನೋಡಿದ್ರೆ ವೈಷ್ಣವ, ಈಗ ರೂಪಗಳ ಅಭೇದ ಜ್ಞಾನ ಇರೋದ್ರಿಂದ ರಾಮಭಕ್ತನಾದ್ರೂ ವೈಷ್ಣವ, ಕೃಷ್ಣ ಭಕ್ತನಾದ್ರೂ ವೈಷ್ಣವ, ಶಿವಭಕ್ತನಾದ್ರೂ ವೈಷ್ಣವ ಅಲ್ಲಕ್ಕೆ ಬರೋದಿಲ್ಲ. ಅದಕ್ಕೆ ಶಿವರಾಮನಲ್ಲ ಆದ್ರಿಂದಾಗಿ ಆ ರೀತಿ ಉಪಾಸನೆ ಮಾಡೋದು ಬಹಳ ಮುಖ್ಯ. ಇತ್ಯಾದಿ ಇತ್ಯಾದಿ ಭಾವೇನ ಪೃಥಕ್ವೇನ ಇತಿ ಅಪರಸ್ತು ಪೃಥಕ್ವೇನ. ನಮ್ಮ ಲೋಕದಲ್ಲಿದೆ, ಈಗ ಬೀದರ್ ಅಂದ ಕರ್ನಾಟಕ, ಗುಲ್ಬರ್ಗ ಅಂದ ಕರ್ನಾಟಕ, ಆಮೇಲೆ ಉಡುಪಿ ಅಂದ ಕರ್ನಾಟಕ, ಆದ್ರೆ ಹೈದರಾಬಾದ್ ಕರ್ನಾಟಕ ಬರಲ್ಲ ಅಂತ ಹೇಳಿ ತಕ್ಷಣ. ಅದು ಇಷ್ಟೆಲ್ಲ ಊರುಗಳು ಬೇರೆ ಬೇರೆ ಆಗಿದ್ರು ಕೂಡ ಸ್ಟೇಟ್ ಬೇರೆ ಆದ ತಕ್ಷಣ ಬೇರೆ ಅಂತ ಕರೆದ. ದೇಶ ಬೇರೆ, ದೇಶ ಬೇರೆ, ದೇವರಿ ಮಾತ್ರ ಏನಿಲ್ಲ, ಎಲ್ಲೇ ಇರಲಿ ದೇವರೇ ಸರ್ವಂತ. ಏಕ ಏಕ ಏಕಮೇವಾದ್ವಿತೀಯ ಬ್ರಹ್ಮ, ಅದು ಒಂದು ರೀತಿ ಉಪಾಸನೆಯ ಕ್ರಮ. ದೈವಮೇವೇತಿ ಇತ್ಯಾದಿ ಚತುರ್ಥೋಕ್ತ ದಿಶಾ ಇತ್ಯರ್ಥ. ರಾಯರು ಮರ್ತುಬಿಟ್ಟಿರ್ತಾರೆ ಅಂತೇಳಿ ಬದ್ಧ ಕೂಡ ಹೇಳ್ತಾರೆ. ಚತುರ್ಥಾಧ್ಯಾಯ ಹೇಳಿದ ರೀತಿಯಲ್ಲಿ ತಿಳ್ಕೋಬೇಕು. ದೈವಮೇ ವಾಪರೇ ಯಜ್ಞಂ ಇತ್ಯಾದಿ. ಅಹಂ ಕ್ರತುಃ, ಅಹಂ ಯಜ್ಞ, ಅಹಂ ಸ್ವಧಾ, ಅಹಂ ಅಹಮೌಷಧಂ, ಮಂತ್ರೋಹಂ, ಅಹಮೇವಾಜ್ಯಂ, ಅಹಂ ಇತಿ, ಅಹಮಗ್ನಿ, ಅಹಂ ಹುತಂ. ಅಹಂ ಕ್ರತುಃ, ಅಹಂ ಯಜ್ಞ ಸ್ವತಃ ಅಹಂ ಅಹಂ ಔಷಧಂ ಆತ್ಮಂತ್ರೋ ಅಹಂ ಅಹಮೇ ವಾಜ್ಯಂ ಅಹಮಗ್ನಿ ಅಹಂ ಭೂತಂ ಇವೆಲ್ಲೇನು ಏಕತ್ವೇನ ಇದೇ ಬಂದೆ. ಎಲ್ಲ ಕಡೆ ದೇವರಿದ್ದಾನೆ ತಿಳ್ಕೊತಾರಲ್ಲ ಅದು ಎಕ್ಸ್ಪ್ಲನೇಷನ್. ಈಗ ಏಕತ್ವೇನ ಮುಂದೆ ಪೃಥಕ್ವೇನ ಅವೆಲ್ಲ ಹೇಳ್ತಾರೆ ನಾಳೆ. ನಾಳೆ ಸ್ವಲ್ಪ ಅಂದ್ರೆ ಟೈಮ್ ಚೇಂಜ್ ಇರುತ್ತೆ. ನಾಳೆ ಒಂದು ದಿವಸ 8 ಗಂಟೆಗೆ 8-9 ನಾಳೆ ಮಾತ್ರ 8-9. ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರಸಸ್ಯಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತ ಗುಹತಂ.